ನಿತ್ಯಾ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ಭಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ ಜೇತ್ಯಜೋ ಅಖಂಡ ಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿಮಾಲಿ ಸಭಕ್ತ ಹಾರ್ದೋಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೇತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೇತ್ಯ ಸಂಖ್ಯೋರ್ ಬಲಾಂಬುಪೂರು ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞಾನ ದೀಪಿರಾಪ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ ಎದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ಹರೇ ಹರೇ ತದಾಸು ಕಾರ್ಯಂ ಕಾರ್ಯಕ್ಕೆ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಕೇಳು ಪರಮ ಭಗವತ್ ಭಕ್ತರಿ ಧನಾದರದಿ ಕೇಳುವುದು ಆದರದಿ ಕೇಳುವುದು ಕೃಷ್ಣ. ಇಲ್ಲಿ ಪದ್ಮನಾಭನು, ಈ ಪದ್ಮನಾಭ ಶಬ್ದಕ್ಕೆ ನಾವು ಅರ್ಥಗಳನ್ನ ಹಿಂದೆನೂ ಬಂದಿದ ನಮ್ಗೆ ಈ ಅರ್ಥಗಳನ್ನು ನೋಡಿದೀವಿ. ಇಲ್ಲಿ ಇನ್ನೊಂದು ಮುಖ ಇದು ಹೇಗೆ ಅಂದ್ರೆ, ಹೇಗೆ ಇದೆಲ್ಲ ಅರ್ಥ ಇಟ್ಕೊಳ್ಳೋದು ಹೇಗೆ? ಭ ಅಂದ್ರೆ ಪದ್ಮನಾಭ ಅಂತ ಬರುತ್ತೆ, ಭ ಅಂಬ ಪದ್ಮನ ಭ ಹೇಗೆ ಬೇಕಾದ್ರೆ ಬಿಡಿಸ್ಬೋದು ಪದ್ಮನ ಭ ಅಂತ. ನೋಡಿ, ಒಂದು ವಿಷ್ಣು ಸಹ ಇದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂತದ್ದು, ನಮ್ಮ ದೇಹದಲ್ಲಿ ನಾಡಿಗತವಾಗಿರೋದು, ನಮ್ಮನ್ನ ನಿಯಮಿಸುವಂತದ್ದು ನಮ್ಮ ಒಳಗಿಂದ. ಇದು ನಮ್ಮ ಬಿಂಬರೂಪ, ಬಿಂಬರೂಪದಲ್ಲಿ ಇರುವಂತ ಒಂದು ಬಿಂಬನಲ್ಲಿ ಅನಂತ ರೂಪದಿಂದ ಯುತನಾದ ಬಿಂಬನಲ್ಲಿ ಇರುವಂತದ್ದು. ಸೊ ಇಲ್ಲಿ ಬಂದಾಗ ನಮ್ಗೆ ಭಾ ಶಬ್ದ ಯಾಕೆ ಬರುತ್ತೆ ಅಂದ್ರೆ ನೋಡಿ, ಇಷ್ಟು ಅರ್ಥಗಳು ಯಾವ ಅರ್ಥ ಇಟ್ಟುಕೊಳ್ಳೋದು ಅಂದ್ರೆ ಆ ಕಾಂಟೆಕ್ಸ್ಟ್ಗೆ ತಕ್ಕಂತೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಅಂದ್ರೆ ಒಂದು ರೂಪದುಳ್ಳ ಅನಂತ ರೂಪಗಳು ಅಂದ್ರೆ ಒಂದು ಹೆಸರಲ್ಲೇ ನೋಡಿ ಎಷ್ಟು ಬರಬಹುದು. ಇಲ್ಲಿ ನೀವೇ ನೋಡಿ, ಪದ್ಮನ ಭಾ ಅಂತ ಭಾ ಅಂತನ್ನ ಸೆಪರೇಟ್ ಆಗಿ ಇಟ್ಕೊಂಡ್ರೆ ಹಿಂದೇನೋ ಬಂತು ನಮ್ಗೆ ಬಂತು ಭಾವ ಲಕ್ಷ್ಮಿ ಶೋಭಾನೆಯಲ್ಲಿ ಮತ್ತೆ ಭಾವ ಈ ಭಾವ ಭಾವ ಅಂತ ಬಂದ ಭಾ ಭಾ ಅಂತ ಇಟ್ಕೊಂಡ್ರೆ ಭಾ ಶಬ್ದಕ್ಕೆ ಆಚಾರ ಅದನ್ನೇ ತೆಗೆದು ಯಮಕ ಭಾರತದಲ್ಲಿ ಅನೇಕ ಅರ್ಥಗಳು 28 ಅಂತ 36 ಅಂತ ಹೀಗೆ ಅರ್ಥಗಳು ಅದು ಬೇರೆ ಅದು ಹೌ ಯು ಲುಕ್ ಅಟ್ ಇಟ್ ಇಷ್ಟು ಅರ್ಥಗಳನ್ನೆಲ್ಲ ಹೇಳ್ತಾರಲ್ಲ ಅದನ್ನ ಇಟ್ಕೊಳ್ಳೋದು. ಅಂದ್ರೆ ನಮ್ಗೆ ಬರುವಂತ ಪ್ರಶ್ನೆ ಹೇಗ್ರೆ ನೆನಪಿಟ್ಕೊಳ್ಳೋದು ಇದು ಅಂದ್ರೆ ಒಂದು ದೇವರ ಗುಣ ಚಿಂತನೆ ಮಾಡ್ತಾ ಒಂದು ಅದು ಒಂದನ್ನ ತಕೊಂಡ್ರೆ ಹೇಗೆ ನೋಡಬಹುದು ಅಂಬುದನ್ನು ಇಲ್ಲಿ ಸ್ವಲ್ಪ ನೋಡೋಣ. ಫಸ್ಟ್ ಅರ್ಥ ಏನು ಇದಕ್ಕೆ ಯಾಕೆ ಪದ್ಮನಾಭ ಅದು ನೋಡಿದ್ದೀವಿ. ಇನ್ನೊಂದು ನೋಡಿ ಇಲ್ಲಿ ಎಕ್ಸಾಂಪಲ್ ಈ ಕಾಂಟೆಕ್ಸ್ಟ್ ನೋಡಿ, ನೀವು ಪದ್ಮನಾಭ ಅಂತ ಹೇಳುವ ಮೂಲಕವಾಗ ನೀವು ವಿರಾಟ ರೂಪ ಚಿಂತನೆಯೂ ಬರಬಹುದು, ಪುರುಷ ರೂಪ ಚಿಂತನೆ ಬರಬಹುದು, ವಾಸುದೇವ ರೂಪ ಚಿಂತನೆ ಬರಬಹುದು, ನಾರಾಯಣನೇ ಇಟ್ಕೋಬಹುದು. ಸೊ ಹೀಗೆ ಇಲ್ಲಿ ನೋಡಿ, ಪಂಕದೊಳು ಅದ್ದಿ ತೆಗೆಯಲು ಅಂತ ಬಂದಿದೆ ಈ ಪದ್ಯದಲ್ಲಿ ನೋಡಿ. ಹಾಗೆ ಶಬ್ದಗಳನ್ನ ಹಾಕಿದ ಪಂಕ ಅಂದ್ರೆ ಏನು? ಪಂಕ ಕೆಸರು, ಕೆಸರಲ್ಲಿ ಪಂಕದೊಳಗೆ ಅದ್ದಿ ತೆಗೆಯಲು ಅಂದ್ರೆ ಪಂಕದೊಳಗೆ ಯಾವುದನ್ನ ಅದ್ದಿ ತೆಗಿತಾ ಇದ್ದಾರೆ? ಆ ಬುದ್ಧಿ ಉತ್ತಮೋತ್ತಮ ಶುದ್ಧ ಊರ್ಣಾಂಬರ, ಶುದ್ಧವಾದ ಊರ್ಣಾಂಬರ. ಊರ್ಣಾಂಬರ ಅಂಬೋದಕ್ಕೆ ಆ ಕಂಬಳಿ ಅಂತ ನೋಡಿದೀವಿ, ಊರ್ಣಾಂಬರ ಆ ಒಂದು ಇದು ಜಡ್ರ ಹುಳ ಸಾರಿ ಅದು ಕಾಬ್ವೆಬ್ ಅದಲ್ಲಿ ಇರುತ್ತೆ ಸ್ಪೈಡರ್, ಅದನ್ನಿಂದ ಆಗುವಂತ ಅದು ಕಾಬ್ವೆಬ್ ಅಂತ ಅದು ನೋಡಿದ್ದೀವಿ ನಾವು. ಊರ್ಣಾಭಿ ಅಂತ ಹೇಳ್ತಾರೆ ಅದಕ್ಕೆ, ಅದನ್ನಿಂದ ಅದೂ ನೋಡಿದ್ದೀವಿ. ಸೊ ಅದಕ್ಕೆ ಅದಕ್ಕೆ ಯಾವುದನ್ನ ಹೋಲಿಸ್ತಾ ಇದ್ದಾರೆ? ಭಗವಂತನನ್ನ ಹೋಲಿಸ್ತಾ ಇದ್ದಾರೆ. ಭಗವಂತನಿಗೆ ಆ ಒಂದು ಶುದ್ಧವಾದವನು ಉತ್ತಮೋತ್ತಮನಾದನು ಊರ್ಣನಾಭಿ ಅಂತನೂ ಅವನ್ನ ಕರೀತಾರೆ. ಅವನು ಯಾಕೆ ಊರ್ಣಾಭಿ ಕರೀತಾರೆ ಅಂದ್ರೆ ತನ್ನ ಇದು ಉಪನಿಷತ್ತುಗಳಲ್ಲಿನೂ ಬರುವಂತ ತನ್ನ ಹೊಟ್ಟೆಯಲ್ಲಿ ಇರೋದನ್ನ ಹೊರಗೆ ಇಡ್ತಾನೆ. ಅದು ಅದು ಬಂದು ಕಾಬ್ವೆಬ್ ನೀವು ನೋಡಿದ್ರೆ ಸ್ಪೈಡರ್ ನೋಡಿದ್ರೆ ಈ ವೆಬ್ಸೈಟ್ ಯಾವುದಿಂದ ಮಾಡುತ್ತೆ? ಅದು ಹೊರಗಿನ ಪದಾರ್ಥಗಳು ಏನು ಬೇಕಾಗಿಲ್ಲ, ಅದಕ್ಕೆ ತನ್ನ ಒಳಗೆ ಇರೋದನ್ನೇ ಹೊರಗೆ ಹಾಕುತ್ತೆ. ಅದಕ್ಕೆ ಉಪನಿಷತ್ತಲ್ಲಿ ದೇವರಿಗೆ ಅದಕ್ಕೆ ಹೋಲಿಸ್ತಾ ಇದ್ದಾರೆ. ನೋಡಿ ದೇವರು ಹೇಗೆ ಸೃಷ್ಟಿ ಮಾಡ್ತಾನೆ, ಹೇಗೆ ಏನು ಯಾವ ಸಹಾಯಕ ಇಲ್ಲದೆ ಮಾಡ್ತಾನೆ ನೋಡಿ. ಒಂದು ಇಟ್ಟಿದ್ದಾನೆ ದೇವರು ಇದನ್ನ ಗುರುತಿಸಲಿಕ್ಕೆ ಒಂದನ್ನ ಇಟ್ಟಿದ್ದಾನೆ ಅಂತ. ಸೊ ಅದಕ್ಕೆ ದೇವರಿಗೇನೆ ಹೋಲಿಸ್ತಾ ಇದ್ದಾರೆ. ಸೊ ಇಲ್ಲಿ ಊರ್ಣನಾಭಿ ಅಂದ್ರೆ ಊರ್ಣಾಂಬರ ಅಂತ ಹೇಳುವಾಗ ಒಳಗಿರೋದನ್ನ ಹೊರಗೆ ದೇವರು ಇಡ್ತಾನಂತ ಒಂದು ಬರುತ್ತೆ. ಅದು ಬರುವಾಗ ಊರ್ಣಾಂಬರ ಪಂಕದೋಳು ಆ ಕೆಸರಲ್ಲಿ ಅದ್ದೋದು ಅಂದ್ರೆ ಕೆಸರಲ್ಲಿ ಅದ್ದೋದು ಕೆಸರಿಂದ ಬರುವುದು ಅದ್ದಿ ತೆಗೆಯಲು ಅಂದ್ರೆ ಕೆಸರಿಂದ ಬರುವುದು ಪಂಕ ಜ ತಾವರೆ ಬರುತ್ತಲ್ಲ ಹಾಗೇನೆ ದೇವರು ಅಂದ್ರೆ ದೇವರ ಹೊಟ್ಟೆಯಿಂದ ಬರೋ ಒಂದು ತಾವರೆ ಅಂದ್ರೆ ದೇವರ ಕೆಸರು ಹಾಗರ್ಥ ಅಲ್ಲ. ಸೊ ಬೇಸಿಕಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪದ್ಮನಾಭಕ್ಕೆ ಆ ಪದ್ಮನಾಭ ಪದ್ಮವನ್ನ ಧಾರಣೆ ಮಾಡಿರುವಂತವನು ಅಂತ. ಅವನು ಆಧಾರ, ಎಲ್ಲದಕ್ಕೇನು ಆಧಾರವಾಗಿರುವಂತದ್ದು ಕಮಲ, ಆಮೇಲೆ ಪದ ದೇವರು. ಅದನಿಂದ ಬರುವಂತ ಹೂ ಪಂಕ ಪಂಕ ಜ ತಾವರೆ, ಸೊ ಅದಕ್ಕೇನು ಬರುತ್ತೆ. ಸೊ ಅದಕ್ಕೆ ಕೊಳೆ ಅಂಟೋದಿಲ್ಲ. ಸೊ ಅದಕ್ಕೇನೆ ಇದು ಹೇಳ್ತಾರೆ, ಪಂಕದೊಳ ಅದ್ದಿ ತೆಗೆಯಲ್ಲ. ಅದಕ್ಕೆ ಪದ್ಮನಾಭ ಅಂಬುವ ಒಂದು ಶಬ್ದ ಹಾಕಿದ್ದಾರೆ. ಇನ್ನೊಂದು ಪದ್ಮನಾಭ ಅಂದ್ರೆ ಎಲ್ಲಾ ರೂಪಗಳಿಗೇನು ಹೇಳ್ತಾರೆ. ಪದ್ಮನಾಭ ಅಂಬೋದು ಎಲ್ಲಾ ಅವತಾರಗಳಿಗೇನು, ಎಲ್ಲಾ ಅವತಾರಗಳು ಅದು ಪದ್ಮನಾಭ ರೂಪದ ಮೂಲಕ ಕಾಣಿಸಿಕೊಟ್ಟಿತ್ತು ಅಂತ. ಎಲ್ಲಿ ನಾವು ನಾರಾಯಣ ತಾನೆ ಎಲ್ಲದಕ್ಕೇನು ಮೂಲ ರೂಪ ಹೇಳ್ತೀವಿ ಅಂತ ಹೇಳ್ತಾರೆ. ಮೂಲ ರೂಪಗಳನ್ನು ತಗೊಂಡ್ರೆ, ಬ್ರಹ್ಮಾಂಡ ಅಂತ ಒಂದು ಸೀಮಿತವಾಗಿ ಮಾಡಿಕೊಂಡ್ರೆ ಅಲ್ಲಿ ಅವತಾರಗಳು, ಬ್ರಹ್ಮಾಂಡದಲ್ಲಿ ತಾನೆ ಎಲ್ಲ ಅವತಾರಗಳು ಬರುತ್ತೆ, ಕಾಣಿಸಿಕೊಡತ್ತೆ. ಅದಕ್ಕೆ ಬರ್ಲಕ್ಕೆ ಈ ಪದ್ಮನಾಭ ಆ ಶ್ವೇತದ್ವೀಪದಲ್ಲಿ, ಇದಕ್ಕೆ ಶ್ವೇತದ್ವೀಪ ನಾರಾಯಣ ಅಂತಲೂ ಕರೀತಾರೆ. ಶ್ವೇತದ್ವೀಪದಲ್ಲಿ ಪದ್ಮನಾಭ ರೂಪಿಯಾಗಿದ್ದಾನೆ, ಅವನಿಂದ ಎಲ್ಲ ರೂಪಗಳು ಹೊರಗೆ ಬರತ್ತೆ ಅಂತ ಹೇಳ್ತಾರೆ. ಸೊ ಹೀಗೆ ಆ ಪದ್ಮನಾಭ, ಇನ್ನೊಂದು ಇದಕ್ಕೆ ಏನರ್ಥ ಬರುತ್ತೆ ಅಂದ್ರೆ ಪದ್ಮನಾಭ, ಸೊ ಅಲ್ಲಿಂದ ಅವತಾರ ಆಯ್ತು, ಅವತಾರ ಅವನಿಂದ ಎಲ್ಲವೂ ಆಯ್ತು. ಫಸ್ಟ್ ಇದಕ್ಕೆ ಮುಂಚೆ ಸೃಷ್ಟಿನೂ ಅವನಿಂದಲೇ ಆಯ್ತು. ಸೃಷ್ಟಿ ಅಂದ್ರೆ ಪದ್ಮನಾಭ ರೂಪದಿಂದ ಭಗವಂತ ಈ ಬ್ರಹ್ಮಾಂಡದ ಒಳಗಿರುವಂತನ್ನ ಸೃಷ್ಟಿ ಮಾಡಿದ್ದ ಅಂದ್ರೆ ಅವನಿಂದ ಹುಟ್ಟಿ ಬಂದ ವಸ್ತುಗಳು ಅವನನ್ನ ಬಂಧನಕ್ಕೆ ಅವನು ಒಳಗಾಗೋದಿಲ್ಲ. ಇಟ್ ಈಸ್ ಆಲ್ ಇನ್ ಇಸ್ ಕಂಟ್ರೋಲ್ ಇರುತ್ತೆ. ಅದಕ್ಕೇನೆ ಇಲ್ಲಿ ಹೇಳ್ತಾರೆ, ಲೇಪವಾಗದೆ ಪರೀಕ್ಷೆಗೆ ಪದ್ಮನಾಭನು ಸರ್ವ ಜೀವರೊಳಿದ್ದರೇನು. ಸೊ ಸರ್ವ ಜೀವರೊಳಗೆ ಅವನೂ ಒಳಗಿದ್ದ, ನಮ್ಮ ಹೃದಯದಲ್ಲಿ ಇದ್ದಾನೆ ಅಂತ ನಾವು ಹೇಳ್ತೀವಿ. ನಮ್ಮ ಒಳಗೇನೂ ಅವನಿದ್ದಾನೆ, ನಮ್ಮ ಹೊರಗೇನೂ ಅವನು ಇದ್ದಾನೆ. ಸರ್ವ ಜೀವರೊಳಿದ್ದ ಎಲ್ಲಾ ಗುಣ ಎಲ್ಲದಲ್ಲಿನೂ ಇದ್ದಾನೆ, ಎಲ್ಲಾ ಗುಣಕರ್ಮ ಗುಣಗಳಲ್ಲಿ ಇದ್ದಾನೆ, ಗುಣತ್ರಯಗಳು. ಸೊ ಈ ಗುಣತ್ರಯದಿಂದಲೇ ಇದನ್ನ ಸೃಷ್ಟಿ ಮಾಡಿದ್ದಾನೆ, ಅವನಿಗೆ ಆ ಲೇಪ ಇಲ್ಲ. ಗುಣಗಳಿಂದ ಬದ್ಧನ ಅವನಿಗೆ ಆ ಬದ್ಧತೆ, ಬಾಧ್ಯ ಬಾಧಂಗತ ಅಂತ ಅಲ್ಲಿ ನಾವು ಹೇಳಿದ್ದಂತ, ಅವನಿಗೆ ಯಾವುದು ಇಲ್ಲ. ಅವನಿಗೆ ಯಾವುದು ಅಂದ್ರೆ ಯಾಕೆ ಈ ಚಿಂತನೆ ಪದ್ಮನಾಭ ರೂಪದಿಂದಲೇ ಯಾಕೆ ಈ ಚಿಂತನೆ ಅಂದ್ರೆ, ನಮಗೆ ಈ ಬಂಧನದಲ್ಲಿ ನಾವು ಸಿಕ್ಕೊಂಡಿದ್ದೇವೆ. ನಿತ್ಯವಾಗಿರುವಂತಹ ಬಂಧನಗಳು ಎಷ್ಟೋ ಬಂಧನ, ತ್ರಿಗುಣದಿಂದ ಎಲ್ಲವೂ ಬರೋದು, ತ್ರಿಗುಣದಿಂದ ಬರುತ್ತೆ. ತ್ರಿಗುಣದಿಂದ ಯಾಕೆ ಬರುತ್ತೆ, ನಮ್ಮ ಪಾಪಗಳು ಹೀಗೆ ಬರುತ್ತೆ ಪರಂಪರೆಯಾಗಿ. ಸೊ ಇದು ಅವನಿಗೆ ಬದ್ಧತೆ ಇಲ್ಲ, ಅವನ ಅಧೀನವಾಗಿದೆ. ಹೀಗೆ ನಾವು ಅವನನ್ನ ಚಿಂತನೆ ಮಾಡಿದ್ರೆ ಅವನೇ ಕಟ್ಟುವವರ ಭವ ಕಟ್ಟು ಬಿಡಿಸುವನು ಅಂತ ಹೇಳ್ತಾರಲ್ಲ, ಹಾಗೆ ಬಿಡಿಸ್ತಾನೆ ಅಂತ ಹೇಳ್ತಾರೆ. ಈ ಪದ್ಮನಾಭ ಶಬ್ದಕ್ಕೆ ಏನೇನು ಅರ್ಥಗಳು ಅಂದ್ರೆ, ಒಂದು ಏನ್ ಹೇಳ್ತಾರೆ, ಇದು ಫಸ್ಟ್ ಕುಂತಿದೆ, ಯಾರು ಹೇಳಿದ್ದು ಅಂತ ಯಾವ ಕಾಂಟೆಕ್ಸ್ ಸಮಟೈಮ್ಸ್ ತಗೊಳ್ತಾರೆ. ಅನಾದಿಯಾಗಿರುವಂತಹ ಶಬ್ದಗಳನ್ನ ಯಾವ ಭಕ್ತಳು ಅದನ್ನ ವಿಶೇಷವಾಗಿ ಸ್ಮರಣೆ ಮಾಡಿದ್ದಾಳೆ, ಫಲ ಪಡೆದಿದ್ದಾಳೆ ಅಂದ್ರೆ, ಆ ಕುಂತಿದೇವಿ ದೇವರನ್ನ ನೋಡುವಾಗ ದೇವರಿಗೆ ಆ ಒಂದು ಹೇಳ್ತಾರೆ ಪದ್ಮನಾಭ ಅಂತಾರೆ. ಅವಳು ಕರೆಯುವಾಗ ಅವಳು ಏನು ಹೇಳ್ತಾರಂದ್ರೆ, ನಿನಗೆ ಆ ಕಮಲ ಅದ ಹೇಳ್ತಾರೆ, ಪದ್ಮನಾಭ ಅಂತ ಬಿಡಿಸಿ, ಪದ್ಮ ಅಂದ್ರೆ ಆ ನಾವು ನೋಡುವಂತ ಈ ಪದ್ಮ, ಕಮಲ ಕಮಲದಂತೆ ಇರುವಂತ ಪದ್ಮನ ಅಂದ್ರೆ ಅದನ್ನ ನಯನ ನಯತಿ ಎಂಬ ಅರ್ಥ. ಪದ್ಮ ತಾವರೆ ಯಾವಾಗ ಅರಳತ್ತ, ಸೂರ್ಯ ಬಂದಾಗ ತಾವರೆ ಅರಳತ್ತ. ಸೊ ಪದ್ಮವನ್ನ ನಯತಿ ನಿಯಮನ ಮಾಡುತ್ತಾನೆ. ಯಾರು ನಯತಿ, ಯಾರು ಅದನ್ನ ವಿಕಾಸ ಮಾಡುತ್ತಾನೆ ಅಂದ್ರೆ ಸೂರ್ಯ. ಸೊ ಪದ್ಮನಿಗೆ ಸೂರ್ಯ ಪದ್ಮನ ಹೇಗೆ ಆ ಒಂದು ನಿಯಮನ ಮಾಡುವಂತ ಆ ಸೂರ್ಯನಲ್ಲಿ ಭಾ ಅಂದ್ರೆ ಬೆಳಕು ಎಂಬ ಅರ್ಥದಲ್ಲಿ ಆ ಭಗವಂತ ಅಲ್ಲಿ ಇದ್ದಾನೆ. ಭಾ ಅಂಬೋ ಹೆಸರಿನಿಂದ ಭಗವಂತ ಅಲ್ಲಿ ಇದ್ದಾನೆ ಅಂದ್ರೆ ಬೇಸಿಕಲಿ ಏನಾಗತ್ತೆ, ಇದು ಪದ್ಮನಾಭ ಅಂತ ಹೇಳಿದಾಗ ಅದು ಸೂರ್ಯನಲ್ಲಿ ಇರುವಂತ ಸೂರ್ಯನಾರಾಯಣನು ಆಗ್ತಾನೆ. ನಮ್ಗೆ ಪ್ರಸಿದ್ಧ ಪದ್ಮನಾಭ ನಾಭಿ ಕಮಲದಲ್ಲಿ ಧಾರಣೆ ಮಾಡಿದ್ದವನು ಅಂತ ಒಂದು ಅರ್ಥ ಬಂದ್ರೆ, ಇನ್ನೊಂದು ಪದ್ಮ ಅಂದ್ರೆ ಕಮಲ ಅಂತಕೊಂಡು ಆ ಕಮಲವನ್ನ ನಯದಿ ಆ ಕಮಲವನ್ನ ಅರಳುವಂತೆ ಮಾಡುವ ದ ಒನ್ ಹೂ ಕಂಟ್ರೋಲ್ಸ್ ದ ಕಮಲ, ಅವನ ಎಂತಾದವನು, ಅವನು ಯಾರು ಅಂದ್ರೆ ಆ ಸೂರ್ಯ ಇಲ್ಲ, ಸೂರ್ಯನಲ್ಲಿ ಇರೋನು. ಇದೇ ಅರ್ಥವನ್ನ ಪದ್ಮ ಅಂತ ತಕೊಂಡು ಪದ್ಮ ಲಕ್ಷ್ಮಿಗೆ ಅದಾನೆ, ಎಲ್ಲ ಪದ್ಮ 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 ಎಲ್ಲವೂ ಪದ್ಮ, ಅವಳ ಕಣ್ಣು ಪದ್ಮ, ಕೈ ಪದ್ಮ, ಪಾಲು ಪದ್ಮ ಅಂತ ನಾವು ಹೇಳ್ತೀವಲ್ಲ ದೇವರಿಗೇನು ಅದೇ ಹೇಳ್ತೀವಿ. ಸೊ ಪದ್ಮ ಅಂತ ಲಕ್ಷ್ಮಿ ಅಂತ ತಕೊಂಡ್ರೆ ಅದೇ ಹಾಗೆ ಲಕ್ಷ್ಮಿ ಅಂತ ತಕೊಳ್ಳೋದು ಅಂತ ಬಂದ್ರೆ, ನೆಕ್ಸ್ಟ್ ಕ್ವಶನ್ ಬಂದ್ರೆ ಆ ಭಗವಂತನ ಪಾದ, ಅದು ಲಾಸ್ಟ್ ಕ್ಲಾಸ್ ನೋಡಿ, ಪಾದದಲ್ಲಿ ಪಾದವನ್ನ ಆಶ್ರಯ ಮಾಡುತ್ತಾ ಇರುವಳು, ಆದ ಕಾರಣದಿಂದ ಅವಳಿಗೆ ಪದ್ಮ ಅಂತ ಹೆಸರು ಅಂತ ಆ ರೀತಿಯಿಂದಲೂ ಕೂಡ ಅದು ಗುಣವಾಚಕವೂ ಆಗತ್ತ, ಅವಳಿಗೆ ಅಂಟುವಿಕೆ ಇಲ್ಲ ಅಂಬೋದಕ್ಕೇನು ಆಗತ್ತ ಪದ್ಮ. ಮತ್ತು ವಿಕಾಶ ವಿಕಾಶ ಕಣ್ಣು ಹೇಳುವಾಗ ವಿಕಾಶವಾದ ಕಣ್ಣು ಉಳ್ಳವಳು ಅಂತ ಆಗತ್ತ. ಕೈ ಪದ್ಮ ಅಂದ್ರೆ ಹೇಳಿದ ಅಷ್ಟು ಮೃದುವಾದ ಕೈ ಉಳ್ಳವಳು ಅಂತ ಆಗತ್ತ. ಪಾದ ಪಾದ ಕಮಲಗಳು ಅಂತ ಹೇಳುವಾಗ ಅದು ಒಂದು ನಮ್ಗೆ ಪದ್ಮದಂತೆ ಅದು ಪಾದ ಕಮಲವು ಇರುತ್ತ ಅಂಬೋದಕ್ಕೆ ಪಾದಕ್ಕೇನು ಆಗತ್ತೆ. ಇದು ಮೂರು ರೀತಿಯಿಂದ ನಾವು ನೋಡ್ತೀವಿ. ಸೊ ಅವಳು ದೇವರ ಪಾದ ಕಮಲವನ್ನ ಆಶ್ರಯ ಮಾಡಿ ಆ ಪದಗಳನ್ನ ಪಾದವನ್ನ ಆಶ್ರಯ ಮಾಡಿಕೊಂಡಿದ್ದಾಳೆ. ಆ ಕಮಲವನ್ನ ಆಶ್ರಯ ಮಾಡಿಕೊಂಡಿದ್ದ ಕಾರಣದಿಂದ ಅವಳಿಗೆ ಪದ್ಮ ಅಂತ ಹಾಗೇನು ಹೇಳ್ತಾರೆ. ಮತ್ತು ಇದಾದ ಮೇಲೆ ಇನ್ನೊಂದು ಪದ್ಮ ಅಂಬುದು ನೆಕ್ಸ್ಟ್ ಲಕ್ಷ್ಮಿ ಆದ ಮೇಲೆ ಚತುರ್ಮುಖನಿಗೇನು ಪದ್ಮದಿಂದ ಹುಟ್ಟಿದ್ದಾನಲ್ಲ ಅವನಿಗೇನೋ ಪದ್ಮ ಅಂತಾನೆ ಹೆಸರು ಅಂತ. ಪದ್ಮ ಅವನಿಗೇನೇನ ಇದು ಇದೇ ಅರ್ಥವನ್ನ ಇಟ್ಕೊಂಡು ನಾ ಬ ಇಟ್ಟುಕೊಂಡು ಪದ್ಮ ಕಮ ಪದ್ಮ ಅಂದ್ರೆ ಲಕ್ಷ್ಮಿ, ಆಮೇಲೆ ಪದ್ಮ ಅಂದ್ರೆ ಚತುರ್ಮುಖ ಮತ್ತು ವಾಯುದೇವರು ಪದ್ಮ ಆಕಾರ. ಇದಾದ ಮೇಲೆ ನ ಅಂದ್ರೆ ಅವನನ್ನ ಅವರನ್ನ ಪ್ರೇರಿಸುವವನು. ಅವನು ಎಂತದ್ದವನು ಅಂದ್ರೆ ಅವನು ಭಾ ಸ್ವರೂಪ. ಅದಕ್ಕೆ ಚತುರ್ಮುಖ ಫಸ್ಟ್ ಭಾ ಅಂತ ನೋಡಿದ ತಕ್ಷಣ ಭಯ ಆಯ್ತು. ಈಗೆಲ್ಲ ಹೇಳ್ತಾರೆ ಭಾ ಅಂತ, ಯಾಕೆಂದ್ರೆ ಆ ಭಾ ಅಂಬೋದಲ್ಲಿ ದೇವರ ಎಲ್ಲ ಗುಣವನ್ನು ಅವರು ಏಕಕಾಲದಲ್ಲಿ ಅದನ್ನ ಸ್ಮರಣೆ ಮಾಡ್ತಾರೆ. ನಮ್ಮಂತವ್ರು ಏನ್ ಮಾಡೋದು ಅಂದ್ರೆ ನಾವು ಹೇಗೆ ಇಟ್ಕೊಳ್ಳೋದು ಈ ಭಾ ಶಬ್ದವನ್ನೇ ತಕೊಂಡು ನೋಡಿ ಎಷ್ಟು ಅರ್ಥಗಳು ಮಾಡಬಹುದು ಅಂದ್ರೆ ಭಾ ಅಂದ್ರೆ ಸೂರ್ಯ ಅಂತ ಫಸ್ಟ್ ತಕೊಂಡಿದೀವಲ್ಲ. ಸೂರ್ಯ ಅಂತ ತಕೊಂಡ್ರೆ ನಮ್ಗೆ ಸಾಕ್ಷಾತ್ ಏನಾಗತ್ತೆ ಸೂರ್ಯ ಅಂದ್ರೆ ಏನಾಗತ್ತೆ ಫಸ್ಟ್ ಆ ಪ್ರಕಾಶ ರೂಪ ಕಾಣಿಸ್ತದೆ ಭಾ ಅಂತ. ಅದೇ ಫಸ್ಟ್ ಅರ್ಥ ಅವನು ಭಾರು ಭಾ ಆ ಸೂರ್ಯವನ್ನ ಸೂರ್ಯನಲ್ಲಿ ಇದ್ದು ಕಮಲವನ್ನ ಪ್ರೇರಿಸುವವನು ನಾರಾಯಣ. ಅವನು ಎಂತದ್ದವನು ಭಾ ಅಂದ್ರೆ ಅವನು ಕಾಂತಿಯುತನಾಗಿದ್ದಾನೆ ಅಂತ. ಆಮೇಲೆ ಬೆಳಕು ಸೂರ್ಯನ ಮಾಡುತ್ತ ಕತ್ತಲೆಯನ್ನ ತೆಗೆಯುತ್ತ ಬೆಳಕನ್ನ ಕೊಡತ್ತ. ಸೊ ಅದಕ್ಕೆ ಬೆಳಕು ಅಂದ್ರೆ ಏನು ಅದು ಆ ಒಂದು ಬೆಳಕಲ್ಲಿ ಆ ಒಂದು ಪ್ರಕಾಶ ಆ ಒಂದು ಹೊಳಪು ಅದು ಇರುತ್ತೆ ಕಾಂತಿ ಅಂತ ಹೇಳ್ತೀವಿ. ಆಮೇಲೆ ಕಾಂತಿ ಅದರ್ವೈಸ್ ಕಾಂತಿ ಎಂಬುದಕ್ಕೆ ಇಚ್ಛೆ ಎಂಬುದು ಆಗತ್ತೆ. ಅದು ಹೇಗಂದ್ರೆ ಕಮುಕಾಂತವು ಅಂತ ಆ ಇಚ್ಛಿಸುವುದು ಆ ಬೆಳಕು ಅಪ್ಪ ಬೆಳಕಾಯ್ತು ಬೆಳಕು ಬರಬೇಕು ಈ ಇಚ್ಛೆಯಿಂದ ಇಚ್ಛೆ ಆ ಬೆಳಕು ಬೇಕು ಎಂಬ ಇಚ್ಛೆ ಇರುತ್ತೆ. ಸೊ ಅದು ಇಚ್ಛೆಯಾಗುತ್ತೆ. ಆಮೇಲೆ ಭಗವಂತನಿಗೆ ಭಾಸ್ವರೂಪ ಅಂತ ಹೇಳುವಾಗ ಅವನಿಗೆ ಅವನು ಸುಂದರ ದೇವರು ಹೇಗಿದ್ದಾನೆ ಅಂತ ದೇವರ ಒಂದೊಂದು ಕ್ವಾಲಿಟಿನೂ ಭಾ ಅಂತಾನೆ. ದೀಪ್ತವಾಗಿದೆ ಪ್ರಕಾಶವಂತವಾಗ ಅಂದ್ರೆ ಕಾಂತಿ ರೂಪವಾಗಿದೆ. ಆಮೇಲೆ ರತಿ ರೂಪವಾಗ ಆನಂದ ಬೆಳಕು ಬಂದಾಗ ಆನಂದ ಇಲ್ಲ ಯಾಕೆ ಆನಂದ ರೀ ಬೆಳಕು ಬಂದಾಗ ಅಂತ ಚಟುವಟಿಕೆ ಎಲ್ಲ ಪ್ರಾರಂಭ ಆಗಿ ಆ ಎಲ್ಲವೂ ಆಗುತ್ತೋ ಆನಂದವಾಗಿದ್ದಾನೆ. ಆಮೇಲೆ ಬೆಳಕು ಅಂದ್ರೆ ಜ್ಞಾನ ಅಂತ ನಾವು ತಗೊಳ್ತೀವಿ. ಜ್ಞಾನ ಅಂತ ದೇವರ ಜ್ಞಾನವಂತ ಜ್ಞಾನ ಸ್ವರೂಪನಾಗಿದ್ದಾನೆ. ಸೊ ಬೆಳಕಲ್ಲಿ ಇರುವಂತ ಈ ಕ್ವಾಲಿಟೀಸ್ ಅನ್ನ ಎಲ್ಲವೂ ತಕೊಳ್ಳೋದು. ಆಮೇಲೆ ಅವನು ಭಗವಂತ ಆ ಭಾಸ್ವರೂಪ ಅವನು ಮತ್ತೆ ನನಗೆ ಅವನಿಗೆ ಏನು ಸಂಬಂಧ ಇಷ್ಟು ಅವನಿದ್ದಾನೆ ಅಷ್ಟು ಅವನಿದ್ದಾನೆ ಅಂತ ಇದು. ಆಮೇಲೆ ಅವನು ಸ್ವಾಮಿ ಆಗಿದ್ದಾನೆ ಹೇಗ್ರಿ ಸ್ವಾಮಿ ಚಿಂತನೆ ಅಂದ್ರೆ ಸೂರ್ಯ ಮೇಲಿದ್ದಾನೆ ಮೇಲಿಂದ ನಿಯಮನ ಮಾಡ್ತಾನೆ. ಸೊ ಅವನು ಸ್ವಾಮಿ ಆಗಿದ್ದಾನೆ ಅವನು ಸ್ವತಂತ್ರವಾಗಿದ್ದಾನೆ. ಇದು ಎಲ್ಲವೂ ಭಾಸ್ ಶಬ್ದಕ್ಕೆ ಈ ಅರ್ಥಗಳನ್ನ ಕೊಟ್ಟಿದ್ದಾರೆ. ಸೊ ಅವನು ಆಮೇಲೆ ಸುಂದರನಾಗಿದ್ದಾನೆ ನೋಡಿ. ಆಮೇಲೆ ಇಷ್ಟು ಇವೊಂದೆಲ್ಲ ಸ್ವಾಮಿ ಆಗಿದ್ದಾನೆ ಸ್ವತಂತ್ರನಾಗಿದ್ದಾನೆ ಆಮೇಲೆ ವಿಲಕ್ಷಣವಾಗಿದ್ದಾನೆ ಎಷ್ಟೋ ಪ್ರಕಾಶಗಳು ಆ ಪ್ರಕಾಶಕ್ಕಿಂತ ಸೂರ್ಯನಕ್ಕಿಂತ ವಿಲಕ್ಷಣ ಆಗಿದ್ದಾನೆ. ಹೀಗೆ ಇದು ಎಲ್ಲವೂ ಬಹಳ ಬರುತ್ತೆ. ಇಷ್ಟ ಆಯ್ತಾರೆ ನಮ್ಗೆ ಅವನಿಗೆ ಏನು ಕನೆಕ್ಷನ್ ಅದ ನಮಗೆ ಭಕ್ತಿ ಬರೋದು ಅವನ ಉಪಕಾರದ ಸ್ಮರ ಏನು ಉಪಕಾರ ನಮ್ಗೆ ಆಗತ್ತ ಅಂತ. ಅವನ ಮುಂದೆ ನಮ್ಗೆ ಭಾ ಅಂದ್ರ ಅವನು ಧಾರಕನಾಗಿ ಅವನು ಇದ್ದಾನೆ ಅಂತ ಒಂದಾಯ್ತಲ್ಲ ಆದ್ಮೇಲೆ ಹೇಗಿದ್ದಾನೆ ನಮ್ಗೆ ಧಾರಕನಾಗಿದ್ದಾನೆ ನಮ್ಮನ್ನ ಹೊತ್ತುಕೊಂಡಿದ್ದಾನೆ ಧಾರಕರಾಗಿ. ಸೊ ಸೂರ್ಯನಲ್ಲಿ ಅಂತ ಹೇಗೆ ಚಿಂತನೆ ಮಾಡ ಸೂರ್ಯನಿಂದ ಬರುವಂತ ಮಳೆ ಬೆಳೆ ಬಿಸಿಲು ತಾಪ ಇದು ಎಲ್ಲದಿಂದಲೂ ನಮ್ಮ ಜೀವನಕ್ಕೆ ಆಧಾರವಾಗಿದೆಲ್ಲ ಅದೇ ಚಿಂತನೆ. ಆಧಾರವಾಗಿ ನಮ್ಗೆ ಇದ್ದಾನೆ ಆಧಾರವಾಗಿ ಎಲ್ಲಿದ್ದ ಅಂದ್ರಿ ನಾವು ಎಲ್ಲಾ ಕಡೆನೂ ನಮ್ಮ ಎಲ್ಲಾ ಕಡೆನೂ ಹೋಗ್ತಾ ಇರ್ತೀವಿ ಎಲ್ಲಿಲ್ಲ ಅಂದ್ರೆ ವ್ಯಾಪ್ತ ಅಂತ ಆಧಾರವಾಗಿದ್ದಾನೆ ವ್ಯಾಪ್ತನಾಗಿದ್ದಾನೆ. ಮತ್ತು ವ್ಯಾಪ್ತನಾಗಿದ್ದು ಇನ್ನು ಏನು ಮಾಡುತ್ತಾನೆ ಅವನು ಅಂದ್ರೆ ನಮ್ಮ ಹತ್ತಿರ ಇದ್ದಾನೆ ಅತೀ ತಟತ್ವ ನಮ್ಮ ತುಂಬಾ ಹತ್ತಿರ ಇದ್ದಾನೆ ಅಂದ್ರೆ ಹೃದಯ ಇವಾಗ ಹೊರಗಿರುವಂತ ಸೂರ್ಯ ಅಲ್ಲ ಸೂರ್ಯನಲ್ಲಿ ಇರುವನಲ್ಲ ನಮ್ಮ ಒಳಗೆ ಇರುವಂತ ನಮ್ಮ ನಮ್ಮ ಹೃದಯದಲ್ಲಿ ಇರುವಂತ ಕಮಲ ಆ ಕಮಲದಲ್ಲಿ ಅಷ್ಟದ ಆ ಕಮಲದಲ್ಲಿ ಮಂಡಲ ಸೂರ್ಯಮಂಡಲ ಚಂದ್ರಮಂಡಲ ಎಲ್ಲ ಹೇಳ್ತೇವೆ ಅಲ್ಲಿ ಅವನು ಇದ್ದಾನೆ ನಮ್ಮ ಹೃದಯದಲ್ಲೇ ಇದ್ದಾನೆ. ಸೊ ಇವಾಗ ಇದು ಅರಳೋದು ನಿಯಮನ ಮಾಡೋದು ನಾಟ್ ಹೊರಗಿದ್ದಲ್ಲ ಒಳಗೆ ಆ ಸೃಷ್ಟಿಯ ಆರಂಭದಿಂದ ನಮ್ಮನ್ನ ಮಾಡಿಸ್ತಾ ಇದ್ದಾನೆ. ಸೊ ಹೀಗೆ ನಮ್ಗೆ ಒಳಗೆ ತಕೊಂಡ್ ಬರೋದು ಔದಾರ್ಯ ರೂಪದಿಂದ ಉದಾರ ದಯಾಳು ಹಾಗೆ ಅವನಿದ್ದಾನೆ. ಆಮೇಲೆ ಇನ್ನು ಹೇಗಿದ್ದಾನೆ ಅವನು ಅಂತ ಹೇಳ್ತಾರೆ ಸಂಧಾನಕರ್ತ ಯಾಕೆ ಇರೋದು ಮಾತ್ರ ಇಲ್ಲ, ಈ ದೇಹದಲ್ಲಿ ಅಂತ ಇವಾಗ ಈ ದೇಹದಕ್ಕೆ ಇಟ್ಕೊಂಡಿದ್ದೀವಿ. ಈ ದೇಹದಲ್ಲಿ ಅದಕ್ಕೆ ನಮ್ಗೆ ಸ್ಥೂಲ ದೇಹಕ್ಕೆ ಬರ್ಲಕ್ಕೆ ಕಾರಣವಾದಂತ ಕರ್ಮಗಳು, ಆ ಕರ್ಮಗಳನ್ನ ಜೋಡಿಸಿ ಆಮೇಲೆ ಅದಕ್ಕೆ ತಕ್ಕಂತೆ ಅದಕ್ಕೆ ಬೇಸಾಗಿರುವಂತ ಅನಿರುದ್ಧ ದೇಹ, ಸೂಕ್ಷ್ಮ ದೇಹ, ಮತ್ತು ನಮ್ಮಲ್ಲಿ ಸ್ವರೂಪ ದೇಹ, ಇದು ಎಲ್ಲವನ್ನೂ ಜೋಡಿಸಿದ್ದಾನೆ. ಇಲ್ಲಿ ಫಂಕ್ಷನ್ ಆಗ್ಲಕ್ಕೆ ಇಲ್ಲಿ ಅನೇಕ ಅವಯವಗಳನ್ನಿಟ್ಟು, ಅನೇಕ ದೇವತೆಗಳನ್ನಿಟ್ಟು ಎಲ್ಲವನ್ನು ಜೋಡಿಸಿ ಇಟ್ಟಿದ್ದಂತೆ. ಆಲ್ ಹೌ ಟು ವರ್ಕ್ ಟುಗೆದರ್ ಅಲ್ವಾ. ನಮ್ಮ ಮನೋಭಿಮಾನಿ ದೇವತೆಗಳು, ನಮ್ಮ ಚಕ್ಷೇಂದ್ರಿಯ ದೇವತೆಗಳು, ನಮ್ಮ ಕೈಯ ದೇವ, ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇರುತ್ತಲ್ಲ. ಒಂದು ಕೆಲಸ ನಾವು ಒಂದು ಅಡಿಗೆ ಮಾಡಬೇಕಂದ್ರೆ ನಾವು ಯುನೆವರ್ ಥಿಂಕ್ ಅಬೌಟ್ ಇಟ್, ಒಂದು ಅಡಿಗೆ, ಒಂದು ಯಾವುದೇ ಕೆಲಸ ಮಾಡಿದ ದೇ ಆಲ್, ನಮ್ಮಲ್ಲಿ ಇರುವಂತ ಅನೇಕ ಇಂದ್ರಿಯಗಳು ಎಲ್ಲವೂ ಸೇರಿದೆ, ಕೋಆಪರೇಟ್. ಕೆಲವೊಮ್ಮೆ ನಮ್ಗೆ ಅದಕ್ಕೆ ನೆನಪಾಗತ್ತೆ, ನಮ್ಮ ನಾಲಿಗೆನ ನಾವೇ ಕಚ್ಚಿಕೊಳ್ತೀವಿ, ನಮಗೆ ದುಃಖ ಆಗತ್ತೆ. ಬಟ್ ಯಾವಾಗ್ಲೂ ಒಮ್ಮೆ ಆಗತ್ತೆ, ಆವಾಗ ನೆನಪು ಮಾಡ್ತಾನೆ, ಕೊಡು ನಿನ್ನ ವಶದಲ್ಲಿ ಇಲ್ಲ ಅಂಬೋದನ್ನ ನೆನಪು ಮಾಡ್ತಾನೆ. ಅದು ಎಲ್ಲವೂ ಬಾಯಲ್ಲಿ ಏನಾದ್ರು ಪದಾರ್ಥ ಹಾಕಿದ್ರೆ ಅದು ಚಂದಾಗಿ ಅಗಿದು ಚಂದಾಗಿ ಅದು ವಿಂಡ್ ಪ್ಯಾಸೇಜ್ ಹೋಗ್ಬಾರ್ದು, ಇನ್ನೊಂದಲ್ಲಿ ಹೋಗ್ಬೇಕು, ಹೊಟ್ಟೆ ಒಳಗೆ ಬೇಕು, ಎವ್ರಿಥಿಂಗ್ ವರ್ಕ್. ಸೊ ಅದಕ್ಕೇನು ಸಂಧಾನ, ಸಂಧಿ ಅಂತ ಹೇಳ್ತೇವೆ, ಸಂಧಾನ ಒಟ್ಟು ಸೇರಿಸುವುದು. ಇದಕ್ಕೇನು ಭಾ ಅಂತ ಹೇಳ್ತಾರೆ, ಒಟ್ಟು ಸೇರಿಸೋದು ಮಾತ್ರ ಅಲ್ಲ, ಈ ದೇಹವನ್ನ ಸೂಕ್ಷ್ಮವಾದ ಈ ಒಂದು ದೇಹ ಇದಕ್ಕೆ ವಿಸ್ತಾರಗೊಳಿಸಿದ್ದಾನೆ, ದೇಹದಲ್ಲಿ ವಿಸ್ತಾರಗೊಳಿಸ್ತಾನೆ. ಸೊ ಭಾ ಅಂದ್ರೆ ವಿಸ್ತಾರ, ಸಂಧಾನ ಒಂದು, ಇನ್ನೊಂದು ವಿಸ್ತಾರ ಒಂದು. ಇದು ಎಲ್ಲವನ್ನು ತಿಳ್ಕೊಂಡಿದ್ದಾರೆ. ತಿಳ್ಕೊಂಡವ್ರು ಏನು ಮಾಡ್ತಾರೆ, ಸುರಾದಿ ಸೇವ್ಯ, ಇದನ್ನ ತಿಳ್ಕೊಂಡ ದೇವತೆಗಳು, ದೇವತೆಗಳಿಂದ ಪೂಜಿಸಲ್ಪಡುವವನು ಎಂಬುದು ಭಾಗ್ಯ ಅರ್ಥ ಆಗತ್ತೆ. ಆಮೇಲೆ ದೇವತೆಗಳು ಮಾತ್ರ ಅಲ್ಲ, ಎಲ್ಲರಿಂದಲೂ ಸರ್ವ ಪೂಜ್ಯ, ಎಲ್ಲರಿಂದ ನಮ್ಮಂತವರು ನಾವು ಪೂಜೆ ಮಾಡ್ತೀವಲ್ಲ ದೇವರಿಗೆ. ಸೊ ನಮ್ಮಿಂದ ಸರ್ವರಿಂದಲೂ ಪೂಜಿಸಲ್ಪಡುವವನು, ಮತ್ತು ವಿಶೇಷವಾಗಿದೆ ದೇವತೆಗಳಿಗೆ ಯಾಕ್ರೆ ಹೇಳ್ಬೇಕು ಸರ್ವ ಅಂತ ಬಂತಲ್ಲ ಅಂದ್ರೆ ನಾವು ಜ್ಞಾನ ಇಲ್ಲ, ಏನೋ ನಮ್ಗೆ ದುಃಖ ಆಗುತ್ತೆ, ಅಯ್ಯೋ ಎಲ್ಲರೂ ಹೇಳಿದಾರೆ ನಾವು ಹೋಗಿ ನಮಸ್ಕಾರ ಮಾಡ್ತೀವಿ ಪೂಜೆ ಮಾಡ್ತೀವಿ. ದೇವತೆಗಳು ಹಾಗಲ್ಲ, ಇಲ್ಲಿ ಇಷ್ಟು ಹೇಳಿದ ಭಾ ಶಬ್ದವನ್ನ ತಿಳ್ಕೊಂಡು ಅವರು ದೇವರನ್ನ ಪೂಜೆ ಮಾಡುತ್ತಾರೆ. ಸೊ ದೇವತೆಗಳಿಂದ ಪೂಜಿಸಲ್ಪಡುವನು, ಸರ್ವರಿಂದಲೂ ಪೂಜಿಸಲ್ಪಡುವನು. ಯಾಕೆ ಪೂಜೆ ಮಾಡ್ತೀವಿ? ಇವನು ದೇವತೆಗಳು ನಾವಲ್ಲ, ದೇವತೆಗಳು ನಾವು, ಆದಿಕ್ಯ ಅವನೇ ಉತ್ತಮ, ಆದ ಕಾರಣದಿಂದ ಪೂಜೆ ಮಾಡ್ತೀವಿ. ಮೇಲೆ ಸೂರ್ಯ ಅಂತ ಕೂಡ ಮೇಲೆ ಇದ್ದಾನೆ, ಹೃದಯದಲ್ಲಿ ಒಳಗೆ ಇದ್ದಾನೆ. ಸೊ ಅವನ ಅಧಿಕಾರ ಆಧಿಕ್ಯವನ್ನ ಹೇಳೋದು ಸರ್ವ. ಸೊ ಹೀಗೆ ಒಂದು ಒಂದು ಥಾಟ್ ಇಂದ, ಸೊ ಒಂದು ಶಬ್ದವನ್ನ ಇಟ್ಟುಕೊಂಡಾಗ ಒಂದು ಭಾ ಅಂಬೋದನ್ನ ಮೆಮರೈಸೇಷನ್ ಇಲ್ಲ. ನೌ ಯು ಕ್ಯಾನ್ ಸಿ ಇಟ್ ಇಸ್ ನಾಟ್ ಜಸ್ಟ್ ಅ ಮೆಮರೈಸೇಷನ್. ಒಂದು ಅರ್ಥವನ್ನ ಇಟ್ಟುಕೊಂಡು ಅದಕ್ಕೆ ಕನೆಕ್ಟೆಡ್ ಆಗಿ ಹೋಗಿ ಆಮೇಲೆ ದೆನ್ ಯು ಸ್ಟಾರ್ಟ್ ಸೀಯಿಂಗ್ ಆ ಒಂದು ಶಬ್ದಕ್ಕೇನು ನಮಗೇನು ಏನು ನಂಟು, ದ ಕನೆಕ್ಷನ್ ಹೇಗಿದೆ, ನಮ್ಗೆ ಉಪಕಾರ ಹೇಗಿದೆ ಅಂತ ಸ್ಮರಣೆ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಏನನ್ನ ಅದನ್ನ ಇನ್ನು ಏನ್ ಮಾಡ್ಬೇಕು, ನಮ್ಗೆ ಇಷ್ಟೇ ಗೊತ್ತಿದೆ. ಇದನ್ನ ಪರಿಪೂರ್ಣವಾಗಿ ತಿಳ್ಕೊಂಡ ದೇವತೆಗಳು ಅವನನ್ನ ನಮಸ್ಕಾರ ಮಾಡ್ತಾರೆ, ಅವನನ್ನ ಪೂಜೆ ಮಾಡ್ತಾರೆ. ಏನು ಅಂತ ಪೂಜೆ ಮಾಡ್ತಾರೆ, ಅವನೇ ಅಧಿಕ ಅಂತ ಪೂಜೆ ಮಾಡ್ತಾರೆ. ಅಧಿಕ ಮಾತ್ರ ಅಲ್ಲ, ಅವನೇ ಸರ್ವವನ್ನು ನಿಯಮ ಮೇಲೆ ಇದ್ದಾನೆ, ಅಧಿಕನಾಗಿದ್ದಾನೆ, ಒಬ್ಬ ಅಧಿಕನಾಗ ಒಬ್ಬ ಕೂತಿರ್ಬೋದು, ಬಟ್ ಅವನು ನೇತ, ಹಿ ಇಸ್ ದ ಲೀಡರ್ ಅಂತ ಹೇಳ್ತಾರೆ. ಸೊ ಅದನ್ನ ನೇತ ಅಂಬೋದು ಇಷ್ಟು ಮಾಡಿ ಅವನ ದೊಡ್ಡಸ್ತಿಕೆ ಯಾವುದು ಅಂದ್ರೆ, ಅವನು ನಾವು ಏನು ಕೊಟ್ಟನು, ಪುಷ್ಪಂ ಫಲಂ ಸ್ವಯಂ, ಏನು ಕೊಟ್ಟನು ಅದನ್ನು ಸ್ವೀಕಾರ ಮಾಡ್ತಾನಂತ. ಅವನಿಗೆ ಬೇಕಾಗಿಲ್ಲ ಇದನ್ನು ನಮ್ಗೆ ಅನುಗ್ರಹ ಮಾಡ್ಲಕ್ಕೆ, ಅವನು ಸ್ವೀಕಾರ, ನಾವು ಸ್ವೀಕಾರ ಮಾಡ್ತೀವೋ, ಯಾರೋ ಏನೋ ಒಂದು ತಂದು ಕೊಡ್ತಾರೆ, ನಾವೇ ಒಂದು ಹೋಗ್ತೀವಿ ಒಂದು ಕಡೆ ಹೋಗ್ತೀವಿ, ಏನೋ ಅರ್ಶಿನ ಕುಂಕುಮ ಪೊಟ್ಲಗಳು ಕೊಡ್ತಾರೆ, ಅದನ್ನ ಅಲ್ಲೇ ಕಾರ್ಲೇ ಬಿಸಾಕ್ಬಿಟ್ಟು ಬಂದ್ಬಿಡ್ತೀವಿ, ನಾವು ಕಾರ್ಲೇ ಬಿದ್ದಿರುತ್ತೆ ಮೋಸ್ಟ್ ಆಫ್ ದ ಟೈಮ್. ಸೊ ನಾವು ಸ್ವೀಕಾರ ಏನ್ ಮಾಡ್ತೀವಿ, ಸ್ವೀಕಾರನೆ ಮಾಡೋದಿಲ್ಲ, ನಮ್ಮಂತವರೇ ಮಾಡೋದಿಲ್ಲ. ದೇವರು ಹಾಗಿಲ್ಲ, ದೇವರು ಎಲ್ಲವನ್ನು ಸ್ವೀಕಾರ ಮಾಡ್ತಾನ. ಸ್ವೀಕಾರ ಮಾಡೋದು ಅಂದ್ರೆ ನಮ್ಗೆ ಅನುಗ್ರಹ ಮಾಡ್ತಾನಂತ ಇದನ್ನ ತಕೊಳ್ಳೋದು. ಆಮೇಲೆ ಸ್ವಾಮಿ ಆಯ್ತು, ಸ್ವಾಮಿ ಆಮೇಲೆ ಇನ್ನು ಭಾ ಅಂಬೋದಕ್ಕೆ ಸೂರ್ಯನನ್ನ ಒಂದು ಚಿಂತನೆ ಮಾಡ್ತೀವಿ. ಸೂರ್ಯ ಮಾಂ ಪ್ರತಿ ನಾವು ನೋಡಿದಾಗ ಸೂರ್ಯ ನನ್ನನ್ನೇ ನೋಡ್ತಾನೆ, ನೀವು ನೋಡ್ತೀರ ಅಲ್ಲಿಂದ, ಸೂರ್ಯ ನನ್ನನ್ನೇ ನೋಡ್ತಾನೆ, ಎಲ್ಲರಿಗೇನು ಬಿಕಾಸ್ ಆಫ್ ದ ಡಿಸ್ಟೆನ್ಸ್, ಸೈನ್ಸ್ ಇಂದ ಎಕ್ಸ್ಪ್ಲೇನ್ ಮಾಡ್ಬೋದು. ಮಾಂ ಪ್ರತಿ ನನ್ನನ್ನೇ ನೋಡ್ತಾನೆ ಅಂತ ಹೇಗಿದ್ದೀವಿ ಎಂದು, ಹಾಗೆ ಸೂರ್ಯನಲ್ಲಿ ಇರುವಂತ ಈ ಭಗವಂತ ಎಲ್ಲರ ಮೇಲೇನು ಕಣ್ಣಿಟ್ಟುಕೊಂಡಿದ್ದಾನೆ, ಸಾಕ್ಷಿ, ಅವನೇ ಸಾಕ್ಷಿ. ಅದು ಆ ಪ್ರಜ್ಞೆ ನಮಗೆ
ನಮಗೆ ಬರಬೇಕು, ಅದು ಹೊಳೆಯಬೇಕು. ಅವನು ನೋಡ್ತಾ ಇದ್ದಾನೆ ಅಂತ, ಅವನು ಸರ್ವ ಸಾಕ್ಷಿಯಾಗಿ ನಿಂತಿದ್ದಾನೆ, ಅವನೇ ಸಾಕ್ಷಿ ನಮಗೆ ಅಂತ ಸಾಕ್ಷಿ ಅಂತ ಒಂದು. ಇನ್ನೊಂದು, ಇಷ್ಟು ಮಾಡೋನು ಕೊನೆಯಲ್ಲಿ ಭಾ ಅಂದ್ರೆ ವಿನಾಶವನ್ನು ಇವನೇ ಮಾಡ್ತಾನೆ. ವಿನಾಶ ಅಂಬೋದನ್ನ ಡಿಫ್ರೆಂಟ್ ವೇಸ್ಲಿ ನೋಡ್ತಾರೆ. ವಿನಾಶ ಮಾಡ್ತಾನಂದ್ರೆ ಕೊನೆಯಲ್ಲಿ ನಿಧಾನ ಅಂತ ನೋಡಿದಿಲ್ಲ, ಆ ತರ ಒಂದು ಮಾಡ್ತಾನಂತ ಒಂದು. ಇನ್ನೊಂದು, ಈ ಭಾ ಅಂಬೋದಕ್ಕೆ ನಮ್ಗೆ ರಕ್ಷಣೆ ಹಾಗೆ ಅವನು ಮಾಡ್ತಾನ, ದೇವರು ಹಾಗೆ ಮಾಡ್ತಾನಂದ್ರೆ ಅಲ್ಲಿ ಹೇಳ್ತಾರೆ. ಭಾ ಅಂಬೋದಕ್ಕೆ ಏನು ಹೇಳುದು, ಭಾ ಅಂಬೋದಕ್ಕೆ ವಚನ ಅಂತ, ಮಾತುಗಳು ಅಂತ. ನಮ್ಗೆ ದೇವರು ಹೇಗೆ ಪ್ರಕಾಶ ರೂಪ ಇದೆಲ್ಲ, ಏನು ಉಪಕಾರ, ದೊಡ್ಡ ಉಪಕಾರ ಅಂದ್ರೆ ಅವನು ಚತುರ್ಮುಖನಿಗೆ, ನಮ್ಗೆ ಇಂಡೈರೆಕ್ಟ್ ಆಗಿ ತಗೋಬೇಕು, ಚತುರ್ಮುಖನಿಗೆ ತನ್ನ ಮಾತುಗಳ ಮೂಲಕವಾಗಿ ಎಲ್ಲವನ್ನು ತಿಳಿಸ, ಅದೇ ದಟ್ಸ್ ದ ಥಿಂಗ್ ಅಲ್ವಾ. ಚತುರ್ಮುಖ ಬರ್ತಾ, ಚತುರ್ಮುಖ ತಪಸ್ಸು ಮಾಡ್ತಾನೆ, ಆಮೇಲೆ ದೇವರು ಕಾಣಿಸ್ಕೊಡ್ತಾನೆ ಭಾ ಅಂತ. ದೇವರು ನುಂಗ್ಲಕ್ಕೆ ಬರುವ ತರ ಇರ್ತಾ ಭಾ ಅಂತ ಹೇಳ್ತಾನೆ, ನೆನಪು ಬಂತು. ಆಮೇಲೆ ಹೈಗ್ರೀವ ರೂಪದಿಂದ ಉಪದೇಶ, ಇದು ಭಾಗವತದಲ್ಲಿ ಬರುವಂತದ್ದು. ಸೊ ಏನಾಯ್ತು ಇವಾಗ, ಅನವರತ ವಚನಾತ್ ಅಂಬುದು ಭಾಶಬ್ದದ ಅರ್ಥ, ಅಂದ್ರೆ ಯಾವಾಗಲೂ ಮಾತಾಡುವನು. ಮಾತಾಡುವಂತ ಎಲ್ಲಿರಿ ಮಾತಾಡ್ತಾನೆ ದೇವರು ಅಂತ ಹೇಳಿದ್ರೆ, ಅವರಿಗೆ ಮಾತಾಡಿದ್ದು ಕೇಳಿಸಿತು, ಅವರಿಗೆ ಕಾಣಿಸಿತು, ಕೇಳಿಸಿತು, ಎಲ್ಲ ಆಯ್ತು. ತಾರತಮ್ಯ ಕ್ರಮೇಣ ಎಲ್ಲ ಉಳಿದ ದೇವತೆಗಳಿಗೆ ಕೇಳಿಸಿತು, ಕಾಣಿಸಿಲ್ಲ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದಾಗೆ ಬರ್ತಾ ಇರುತ್ತೆ. ನಮಗೆ ಹೇಗೆ ಅಂದ್ರೆ, ನಮ್ಗೆ ಗುರು ಹಿರಿಯರು ಮೂಲಕವಾಗಿ ಹರಿಕಥಾಂಸಾರ ಜಗನ್ನಾಥ ದಾಸರು ಆರ್ ಗುರುಗಳು ಸ್ವಾಮಿಗಳು ಇವರ ಮೂಲಕವಾಗಿ ಅವರು ವಾಕ್ಯನಿಂದ ನಮ್ಗೆ ಬರೋದು. ಅದಕ್ಕೆ ಕೇಳ್ತೀವಿ ಸ್ವಾಮಿಗಳ ಅನುಗ್ರಹ ಸಂದೇಶ ಅಂದ್ರೆ ಯಾಕೆ ಕೇಳ್ಬೇಕು, ಎಲ್ಲ ಚಂದಾಗಲಿ ಏನು. ಒಂದು ನಾಲ್ಕು ಹೇಳ್ತಾರೆ, ಏನೋ ಹೇಳಿದೆ ಹೇಳ್ತಾರೆ ಅಂತ ಹೇಳಲ್ಲ. ಒಂದು ವಿಶೇಷ ದಿವಸದಲ್ಲಿ ಒಂದು ನಾಲ್ಕು ಮಾತು ಹೇಳ್ತಾರೆ ಸ್ವಾಮಿಗಳು ಹೇಳ್ತಾರೆ ಅಂದ್ರೆ ಅವ್ರ ಸನ್ನಿಧಿ, ಅವರಲ್ಲಿ ನಮ್ಗಿಂತ ಗೊತ್ತಿರೋರು, ಸೊ ಅವರಲ್ಲಿ ಸನ್ನಿಧಾನ ಇರುತ್ತೆ, ಅವರು ವಾಕ್ಯನಿಂದ ಬರೋದು. ಸೊ ಅಲ್ಲಿ ವಾಕ್ಯನಿಂದ, ಸೊ ಅದಕ್ಕೆ ಹೇಳ್ತಾರೆ ಹೈಗ್ರೀವ ರೂಪ ಭಗವಂತನ ಹೈಗ್ರೀವ ರೂಪ ವಾಚಿ ಅಂತ ಹೇಳ್ತಾರೆ. ಷಟ್ಕುಕ್ಷಿ ಗಾಯತ್ರಿ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ ಹೈಗ್ರೀವ ನಾಮಕ ಭಗವಂತ ಸ್ತ್ರೀ ರೂಪದಿಂದ ಎಲ್ಲರ ಮಾತುಗಳಲ್ಲಿ, ವಿಶೇಷವಾಗಿ ಮಾತುಗಳು ಅಂದ್ರೆ ಮಾತು ಭಗವಂತನ ಮುಟ್ಟಬೇಕು ಆ ರೀತಿಯಾಗಿರುವಂತ ಮಾತುಗಳಲ್ಲಿ ಇರ್ತಾನಂತ. ಸೊ ಇವಾಗ ಏನಾಯ್ತು, ಭಾ ಅಂತ ಬಂದ್ರೆ ತಿರ್ಗಾ, ಯಾಕೆಂದ್ರೆ ಸೂರ್ಯನಲ್ಲಿ ಇದ್ದು ಹೈಗ್ರೀವ ರೂಪದಿಂದನೂ ಉಪದೇಶ ಆಗಿರತ್ತ ಚತುರ್ಮುಖನಿಗೆ. ಸೊ ಇವಾಗ ಭಾ ಅಂತ ಬಂದಾಗ ಈ ಸೂರ್ಯನನ್ನೇ ಇಟ್ಟುಕೊಂಡು ಮಾತುಗಳು ಅಂದ್ರೆ, ಮಾತುಗಳು ಅಂದ್ರೆ ನಮ್ ಗುರುಗಳ ಮೂಲಕ ಎಲ್ಲ ಆಯ್ತು ಇದೆಲ್ಲ. ಆಮೇಲೆ ಮಾತುಗಳು ಅಂದ್ರೆ ಇಲ್ಲಿ ನಮ್ಮ ಹೃದಯದಲ್ಲಿ ಇರುವಂತ ಸೂರ್ಯ, ಸೂರ್ಯ ಕೂತಿದ್ದಾನೆ, ಹೆಸರು ಸೂರ್ಯಮಂಡಲ, ಸೂರ್ಯ ಇಲ್ಲಿನ ಒಂದು ಸೂರ್ಯಮಂಡಲದಲ್ಲಿ ಭಗವಂತ ಇಲ್ಲಿನೂ ಅದೇ ನಾರಾಯಣ ಇರ್ತಾನೆ ಅಂತ ಉಪನಿಷದಲ್ಲಿ, ತೈತ್ರಿಯ ಮುಂತಾದ ಉಪನಿಷದಲ್ಲಿ ಹೇಳ್ತಾರಲ್ಲ, ಅಲ್ಲಿ ಇರುವನು ಯಾರೋ ಇಲ್ಲಿನವನೇ ಇದ್ದ, ಇಲ್ಲಿ ಇರುವವರು ಯಾರೋ ಅಲ್ಲಿನೂ ಇರ್ತೆ, ಅಲ್ಲಿ ನಿಂತು ನನ್ನನ್ನೇ ನೋಡ್ತಾ ಇದ್ದೆ, ಮಾಂ ಪ್ರತಿ ಅಂತ ಹೇಳಿ, ಇಲ್ಲಿ ಇದ್ದು ನನ್ನ ಒಳಗೆ ಇದ್ದು ಮಾಂ ಪ್ರತಿ ನನ್ನನ್ನೇ ನೀನ್ ನೋಡ್ತಾ ಇದ್ದಿ ಅಂತ ಆಯ್ತಲ್ಲ. ಇಲ್ಲಿಂದ ನಮಗೆ ಮಾತು ಬರಬೇಕಲ್ಲ, ಮಾತು ಹೊರಟು ಬರಬೇಕಲ್ಲ, ಅದನ್ನು ಮಾಡ್ತಾನೆ. ಅದಕ್ಕೆ ಭಾ ಅಂತ, ಅದಕ್ಕೇನೋ ಒಂದು ಅಕ್ಷ ಇಟ್ಕೊಳ್ಳೋದು. ಆಮೇಲೆ ನಮ್ಗೆ ಹೇಗೆ ಅವನು ಮಾಡ್ತಾನಂದ್ರೆ, ಭಾ ಅಂಬೋದಕ್ಕೆ ನಮ್ಗೆ ರತಿ ಅಂತನೂ ಒಂದು ಬಂತು. ಭಾ ಅಂದ್ರೆ ರತಿ, ಹೇಗೆ ಈ ರತಿ ಸಂತೋಷವನ್ನ ಕೊಡ್ತಾನಂದ್ರೆ, ನಮಗೆ ಬರುವಂತ ಕಷ್ಟಗಳು ವಿಘ್ನಗಳು ಇದನ್ನ ಪ್ರೇರಣೆ ಮಾಡುವಂತ ಧೈತ್ಯರು ಇವರಿಗೆ ನಾಶ ವಿದಾರಕ ಅಂತ. ವಿದಾರಕ ಅಂದ್ರೆ ವಿದಾರಯತಿ, ಜನ ನಾಶ ಮಾಡ್ತಾನೆ, ನಮ್ಮ ದೈತ್ಯರನ್ನ ನಾಶ ಮಾಡ್ತಾನೆ ಅಂತ, ನಾಶ ಮಾಡ್ತಾನೆ ಅಂತ ಅದು ಬರುತ್ತೆ. ಅವ್ರಿಗೆ ನಾಶ ಮಾಡೋದು ಅನೇಕ ರೀತಿಯಿಂದ ಮಾಡ್ತಾನೆ. ಸಂಮೋಹನ, ಅವ್ರಿಗೆ ಮೋಹವನ್ನ ಉಂಟು ಮಾಡಿ ನಾಶ ಮಾಡ್ತಾನೆ. ನಾಶ ಮಾಡಿದ ಮೇಲೆ ನಮ್ಗೆ ಏನಾಗುತ್ತೆ, ಭಾ ಅಂಬೋದಕ್ಕೆ ಆಹ್ಲಾದ ಅಂತ ಕೊಡ್ತಾನೆ. ಸೊ ಅವನಿಗೆ ಆಹ್ಲಾದಕರನಾಗಿರ್ತಾನೆ, ಅವನು ನಮ್ಗೆ ಸಂತೋಷವನ್ನ ಕೊಡ್ತಾನೆ. ಸಂತೋಷವನ್ನ ಕೊಟ್ಟು ನಾವು ಪ್ರಾರ್ಥನೆ ಮಾಡ್ತೀವಲ್ಲ, ನಮ್ಮ ಪ್ರಾರ್ಥನೆಯನ್ನ ಸ್ವೀಕಾರ ಮಾಡ್ತೀವನ ಅಂತ ಒಂದು ಅರ್ಥ. ಇನ್ನೊಂದರ್ಥ ಹೇಳ್ತಾರೆ ಕೃತೋಸ್ಮರ ಸ್ಕೃತಂ ಸ್ಮರ ಅಂತ ಹೇಳುವಾಗ, ನಮ್ಮಂದನ್ನ ಕಿವಿ ಕೊಟ್ಟು ಕೇಳ್ತಾನಂತ ದೇವರು. ಕಿವಿ ಕೊಟ್ಟು ಕೇಳ್ತಾನಂದ್ರೆ ದೇವರು ನಮ್ಗೆ ಅನುಗ್ರಹ ಮಾಡ್ತಾನೆ. ಅದಕ್ಕೆ ನಾವು ಕಿವಿ ಕೊಟ್ಟು ಕೇಳ್ತಾನಂದ್ರೆ ಅವನೇ ಕಿವಿಯಲ್ಲಿದ್ದು ಅವನು ಕೇಳ್ತಾನ. ನಾವು ಏನು ಇವಾಗ ಸ್ತೋತ್ರ ಪಠನ ಮಾಡಿದ್ರೆ ಅದನ್ನ ಕೇಳ್ತಾನೆ, ಯಾಕೆಂದ್ರೆ ಅವನಿಗೆ ಎಲ್ಲಾ ಕಡೆನು ಚಕ್ಷು ಇದೆ, ಎಲ್ಲಾ ಕಡೆನೂ ಕಿವಿ ಇದೆ, ಎಲ್ಲವನ್ನು ಕೇಳುವವನೇ ಅವನೇ, ಮುಖ್ಯವಾಗಿ ಕೇಳುವನವನೇ. ಸೊ ಹೀಗೆ ನೋಡಿದ್ರೆ ನೀವು ನೋಡಿ, ಈ ಭಾ ಶಬ್ದದಿಂದ ಇಷ್ಟು ಅರ್ಥಗಳು ಬರೋದು, ಇದು ಹಿಂದೆ ನೋಡಿದ್ದೀವಿ ನಾವು ಭಾ ಶಬ್ದದ ಇದು ಹೇಗೆ ನೆನಪು ಅಂದ್ರೆ, ಇಷ್ಟು ಹೊತ್ತು ನೋಡಿ
ಒಂದಿನಿಂದ 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 ನಾವು ಹೋಗ್ತಾ ಒಂದು ಭಾಷಬ್ದ ತಗೊಂಡು ಅವನು ಲಕ್ಷ್ಮಿಗೆ ಪ್ರೇರಣೆ ಕೊಟ್ಟಿರುವಂತ ಭಗವಂತ ಹೇಗಿದ್ದಾನೆ ಅಂದ್ರೆ ಅವನು ಇಷ್ಟು ಗುಣದಿಂದ ಕೂಡಿನವನಾಗಿದ್ದಾನೆ ಅಂದ್ರೆ ನಮ್ಮ ಮನಸ್ಸು ನೋಡಿ ಕಂಟಿನ್ಯೂಸ್ ಆಗಿ ಒಂದೊಂದು 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 ಹೋಗುತ್ತೆ. ಇದಕ್ಕೆ ನಾಮ ನೆಕ್ಸ್ಟ್ ಸಂಧಿಯಲ್ಲಿ ಬರೆದ ನಾಮ ಸ್ಮರಣ ಅಂತ. ಹೀಗೆ ಸ್ಮರಣ ಕನೆಕ್ಷನ್ಸ್, ನಾವು ಮೆಂಟಲ್ ಎಕ್ಸಸೈಸ್ ಆದ್ರೂ ಕನೆಕ್ಷನ್ ಒಂದಕ್ಕೆಂದು ಒಂದಕ್ಕೊಂದು ಹೀಗೆ ಕನೆಕ್ಟ್ ಮಾಡ್ತಾ ಮಾಡ್ತಾ ನಮ್ಗೆಲ್ಲ ಅಸೋಸಿಯೇಟಿವ್ ಮೆಮರಿನೇ ಹೀಗೆ ಹೀಗೆ ನಾವೇ ಒಂದು ನೋಡೋದು ದೇವರ ಗುಣಗಳು ಅವನಿಗೆ ಇರುವ ನಮ್ಗೆ ಇರುವಂತಹ ಸಂಬಂಧ ಅದನ್ನ ದೇವತೆಗಳು ತಿಳ್ಕೊಂಡಿದ್ದಾರೆ. ದೇವತೆಗಳು ಹೇಗೆ ಮಾಡ್ತಾರೆ ನಮಗೆ ಹೇಗೆ ಕಷ್ಟ ತೆಗಿತಾರೆ ಒಂದೊಂದು ಶಬ್ದದಲ್ಲಿ ಹೀಗೆ ಬರುತ್ತೆ ಅನೇಕ ಮೀನಿಂಗ್ ಒಂದೊಂದಲ್ಲಿ ನಮ್ಗೆ ಗೊತ್ತಿಲ್ಲ. ಅದು ಹಿರಿಯರು ಪುಸ್ತಕಗಳು ಅದು ಇದು ಹೇಳುವಾಗ ನಮ್ಗೆ ಸ್ವಲ್ಪ ಗೊತ್ತಾಗತ್ತೆ. ಅದನ್ನ ಈ ರೀತಿಯಿಂದ ನಾವು ನೆನಪಿಟ್ಟುಕೊಳ್ಳೋದು. ಸೊ ಹೀಗೆ ಭಾಶಬ್ದ ಪದ್ಮನಾಭ ಅಂತ ಒಂದು ಇನ್ನೊಂದು ಇದು ಹೀಗೆ ಭಾಶಬ್ದವನ್ನ ಹೇಗೆ ನೆನಪಿಟ್ಕೋಬೇಕು ಅಂಬೋದ್ ಬಗ್ಗೆ ಹೇಳಿದೆ. ಇನ್ನೊಂದು ಏನಾಗತ್ತೆ ಅಂದ್ರೆ ಪದ್ಮನಾಭ ಅಂತ ಹೇಳೋ ಮೂಲಕ ಪದ್ಮ ಅಂತ ಹೇಳುವ ಮೂಲಕವಾಗ ನಾವು ಪದ ಅಂದ್ರೆ ನಮ್ಮ ಮಾರ್ಗ ನಾವು ಯಾವುದನ್ನ ಹೊಂದಬೇಕು ಯಾವುದನ್ನ ಹೊಂದಬೇಕು ಇಂಥ ಭಗವಂತನ ಇವಾಗ ಪದ್ಮ ಅಂಬೋದು ಲಕ್ಷ್ಮೀ ಚತುರ್ಮುಖ ಅಲ್ಲ ಪದ್ಮ ಅಂತ ಹೇಳೋದು ನಾವು ನಮ್ಮಿಂದ ಹೊಂದಲ್ಪಡುವ ಭಗವಂತ. ಆಮೇಲೆ ಅದನ್ನ ಬಾಯಿ ಇಟ್ಕೊಂಡು ನೋಡಿ ತಿರ್ಗಾ ಇದಕ್ಕೆ ಇದೇ ಎಕ್ಸೈಸ್ ಮಾಡ್ತಾ ಹೋಗೋದು. ನಾವು ನಾವು ಹೊಂದಬೇಕಾದ ವಸ್ತು ಹೇಗಿದೆ ಅಂತ, ಇನ್ನೊಂದು ಲಕ್ಷ್ಮಿಗೆ ಅನುಗ್ರಹ ಮಾಡಿದ ರೂಪ ಅದು ಹೇಗಿದೆ, ಚತುರ್ಮುಖನಿಗೆ ಅನುಗ್ರಹ ಮಾಡಿದ. ಸೊ ಈ ಇಟ್ಟುಕೊಂಡು ಈ ಕಾಂಬಿನೇಷನ್ ನೀವು ಮಾಡಿದ್ರೆ ಒಂದು ಶಬ್ದಕ್ಕೆ ಅನೇಕ ಮುಖದಿಂದ ಈ ಅರ್ಥಗಳನ್ನ ನೋಡಬಹುದು. ಇನ್ನೊಂದು ಪದ್ಮನಾಭ ಅಂತ ಬಂದವಾಗ ನಾಭ ಅಂತ ಹೇಳುವಾಗ ನಾವು ಹೇಳ್ತೀವಿ ಪದ್ಮದಲ್ಲಿ ಇರುವಂತ ಭಗವಂತ ಆ ಪದ್ಮವನ್ನ ಪದ್ಮವನ್ನ ತನ್ನ ಹೊಕ್ಕಳಲ್ಲಿ ಇಟ್ಟುಕೊಂಡಿರುವಂತ ಭಗವಂತ, ಆ ಪದ್ಮದಂತೆ ಕಣ್ಣು ಉಳ್ಳುವಂತ ಭಗವಂತ, ಕೈ ಉಳ್ಳ ಭಗವಂತ, ಕಾಲು ಉಳ್ಳ ಭಗವಂತ, ಅವನು ನಾಭಿ ಅಂತ ಹೇಳಿದ್ರೆ ಅವನೇ ಮುಖ್ಯ. ಹೀ ಇಸ್ ದ ಸೆಂಟರ್ ಅಂಬೋದು ನಾಭಿ ನೇಮಿ ಅಂತ ಬರುತ್ತಲ್ಲ ಹಾಗೆ ಎಲ್ಲದಲ್ಲಿನೂ ಅವನೇ ಹೀ ಇಸ್ ದ ಸೆಂಟರ್, ಅವನನ್ನ ಸುತ್ತಿಯೇ ಎಲ್ಲವೂ ಆಗುತ್ತೆ, ಅವನೇ ಎಲ್ಲವನ್ನು ತಿರುಗಿಸ್ತಾನ. ಸೊ ಈ ಅರ್ಥವನ್ನು ನೋಡೋದು. ಸೊ ಹೀಗೆ ಪದ್ಮನಾಭ ಅಂಬೋದಕ್ಕೆ ಅನೇಕ ರೀತಿಯಿಂದ ಅರ್ಥಗಳನ್ನು ನೋಡಬಹುದು. ಸೊ ಹೀಗೆ ತಿಳ್ಕೊಂಡಾಗ ಸೊ ಇಷ್ಟು ನಮ್ಗೆ ಅರ್ಥ ಯಾಕೆ ಅಂದ್ರೆ ಇಷ್ಟು ತಿಳ್ಕೊಂಡಾಗ ಇಂಥ ಭಗವಂತ ವಿಲಕ್ಷಣನಾಗಿರುವಂತ ಈ ಭಗವಂತ ಎಲ್ಲವನ್ನು ಲಕ್ಷ್ಮಿಗೆ ಪ್ರೇರಕನಾಗಿರುವಂತ ಈ ಭಗವಂತ ಸರ್ವ ಜೀವರೊಳಿದ್ದರೆ ಏನು, ಎಲ್ಲಿ ಇದ್ರೆ ಅವನಿಗೆ ಏನು ಗುಣತ್ರಯಗಳಿಂದ, ಯಾಕೆ ಗುಣತ್ರಯ ಅಂತ ಇವಾಗ ಹೇಳ್ತಾ ಇದ್ದಾರೆ ಅಲ್ಲಿ ಹೇಳಿಲ್ಲ, ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಇದು ನಾವು ನೋಡ್ತಾ ಬಂದೀವಿ 10 ಸಂಧಿ ಆದ್ಮೇಲೆ 11, 12 ಹೀಗೆ ಹೋಗುವಾಗ ನಿತ್ಯ ವಸ್ತುಗಳ ಬಂಧನ ನಮ್ಗೆ ಹೋಗ್ಬೇಕು. ಇದು ಎಲ್ರು ಕೇಳ್ತಾರೆ ನಿತ್ಯ ವಸ್ತುಗಳ ಬಂಧನ ಇವಾಗ ನಮ್ಗೆ ಹೋಗೋದೇ ಇಲ್ಲ, ಯಾಕೆಂದ್ರೆ ಇವಾಗ ಪೂರ್ತಿ ಏನೂ ಹೋಗೋದಿಲ್ಲ, ಚೂರು ಲೌಕಿಕದಲ್ಲಿ ಇರುವ ಕಷ್ಟ ಹೋಗುತ್ತೆ. ನಾವು ಈ ತರ ಚಿಂತನೆ ಮಾಡ್ತಾ ಹೋದರೆ ಅದು ಒಂದು ಅದಕ್ಕೆ ಒಂದು ಪುಣ್ಯ, ಅದಕ್ಕೆ ಒಂದು ಒಳ್ಳೇದಾಗತ್ತಲ್ಲ. ಆ ಪುಣ್ಯ ಏನು ಮಾಡುತ್ತೆ ನಮ್ಗೆ ಅಂದ್ರೆ ಪಾರ್ಟ್ ಆಫ್ ಇಟ್ ಆ ಅಪರೋಕ್ಷ ಜ್ಞಾನ ಅಂತ ಅದು ಬಂದಾಗ ಅದು ಇದನ್ನೆಲ್ಲ ನಿಮಿತ್ತವಾಗ ದೇವರು ಇಟ್ಟುಕೊಂಡು ನಮ್ಮ ಅನೇಕ ಸಂಚಿತ ಕರ್ಮಗಳಿಂದ ಬರುವಂತ ಆ ಫಲಗಳನ್ನು ಪಾಪಗಳು ಅದೆಲ್ಲ ತೆಗಿಲಕ್ಕೆ ಇದನ್ನ ನಿಮಿತೀಕರಣವಾಗಿ ಮಾಡಿಕೊಂಡು ಆವಾಗ ಮಾಡ್ತಾನೆ. ಅಷ್ಟೇ ನಿಲ್ಲತ್ತ ಅಂದ್ರೆ ಅಷ್ಟೇ ನಿಲ್ಲೋದು ಇಲ್ಲ ಅಂತ, ಯಾಕೆಂದ್ರೆ ಇದು ದೇವರ ಚಿಂತನೆ ಮಾಡಿದ್ದೀವಿ. ದೇವರ ಚಿಂತನೆ ಈ ಪಾಪವನ್ನ ತೆಗಿಯತ್ತ, ಆಮೇಲೆ ಮೋಕ್ಷ ಕೊಟ್ಟು ಮೋಕ್ಷದಲ್ಲಿ ನಮ್ಗೆ ಆನಂದ ಅಲ್ಲೇನೋ ಬಂದು ಅಲ್ಲೇನೋ ನಮ್ಗೆ ಈ ಚಿಂತನೆಗಳು ಇರುತ್ತೆ. ಸೊ ಹೀಗೆ ಈ ನಮ್ಗೆ ಗುಣತ್ರಯಗಳ ಅದಕ್ಕೆ ಹೇಳ್ತಾರೆ ಜೀವರೊಳಿದ್ದರೇನು ಗುಣತ್ರಯಗಳಿನ್ ಬದ್ಧನ, ಗುಣತ್ರಯದ ಬಂಧನ ಇಲ್ಲ ಅಂತ ಹೇಳುವ ಮೂಲಕವಾಗಿ ಆ ರೀತಿಯಿಂದ ನಾವು ದೇವರನ್ನ ತಿಳ್ಕೊಳ್ಳುವ ಮೂಲಕವಾಗಿ ನಮಗೆ ಕೊನೆಯಲ್ಲಿ ಗುಣತ್ರಯ ಎಲ್ಲಿ ಬರುತ್ತೆ ನಮ್ಗೆ ಲಿಂಗ ದೇಹ ಮುಖ್ಯವಾದದ್ದು, ಲಿಂಗ ದೇಹ ಹೋಗುತ್ತೆ ನೋಡಿ ಆವಾಗ ಈ ತರ ಚಿಂತನೆ ಬರ್ತಾ ಈ ತರ ಚಿಂತನೆ ಮಾಡಿದ್ದಕ್ಕೆ ಇವಾಗ ಮಾಡಿದ್ದಕ್ಕೆ ಅದನ್ನಿಂದ ಇನ್ನೊಂದು ಕರ್ಮ ಅದನ್ನಿಂದ ಇನ್ನೊಂದು ಪುಣ್ಯ ಹೀಗೆ ಬೀಜ 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 ಮೋಕ್ಷ ಬೀಜವಾಗಿ ಅಲ್ಲಿ ನಮ್ಗೆ ಉಪಕಾರ ಹಾಗೆ ಅಲ್ಲಿ ಇವಾಗ ನಮ್ಗೆ ಈವಾಗಲೂ ನಮ್ಗೆ ಅದು ಉಪಯೋಗ ಆಗತ್ತ. ಈವಾಗಲೂ ಈ ಗುಣಗಳಿಂದ ಇಲ್ಲಿನೂ ಗುಣತ್ರಯಗಳಿದೆ. ಚೂರು ಚಾರು ಕೆಲಸಗಳನ್ನ ನಾವು ನಿತ್ಯ ಮಾಡುವಂತ ಈ ಸಾತ್ವಿಕ ರಾಜಸ ತಾಮಸ ಕೆಲಸಗಳನ್ನ ನಾವು ಮಾಡ್ತಾನೆ ಇರ್ತೀವಲ್ಲ, ಅದನಿಂದ ಬರುವಂತ ಆ ಬಂಧನೆಗಳು ಅಂದ್ರೆ ಇವಾಗ ಮಾಡುವಂತ ಕರ್ಮಗಳಿದೆಲ್ಲ ಅದಕ್ಕಿಂತ ನೀಚ ಜನ್ಮಗಳು ಇದು ಏನೇನಾಗ್ಬೇಕು ಅದೆಲ್ಲ ತಡಿತಾನೆ. ಆಮೇಲೆ ನಮ್ಗೇನು ಮನಸ್ಸಿನಿಂದ ಕಷ್ಟ ಬರುತ್ತೆ, ಕಷ್ಟ ಯಾರಿಗೆ ಬರೋದಿಲ್ಲ. ಕಷ್ಟ ಬಂದಾಗ ಆ ಕಷ್ಟದಿಂದ ನಾವು ತುಂಬಾ ಪೀಡಿತ ಆಗದಂತೆ ದೇವರ ಮೇಲೆ ಮನಸ್ಸಿಡ್ಬೇಕು. ಹೇಳ್ತೀವಿ ಕಣ್, ಇವತ್ತೇನೋ ಮನಸ್ಸೇ ಸರಿ ಇಲ್ಲ ರೀ, ಏನು ದೇವರಿಗೆ ಪೂಜೆ ಮಾಡ್ಲಿಕ್ಕೇನೋ ಹೋಗ್ತಾ ಇಲ್ಲ ಅಂತಿದ್ವಿ, ಆ ಸ್ಥಿತಿ ಬರೋದಿಲ್ಲ. ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿನು ನಮ್ಗೆ ಯಾಕೆ ಕಷ್ಟ ಬರತ್ತೆ ನಮ್ಗೆ ಈ ಅಟ್ಯಾಚ್ಮೆಂಟ್, ಅಟ್ಯಾಚ್ಮೆಂಟ್ ತುಂಬಾ ಜಾಸ್ತಿ ಇರುತ್ತೆ ನಮ್ಮ ಎಲ್ಲರಿಗೂ. ಅಟ್ಯಾಚ್ಮೆಂಟ್ ಅಬೌಟ್ ಚಿಲ್ಡ್ರನ್ ಇರುತ್ತೆ, ಅಬೌಟ್ ಅವರ್ ಅದರ್ ಥಿಂಗ್ಸ್, ಡೈಲಿ ಜೀವನ ಎಲ್ಲವೂ ಇರುತ್ತೆ. ಇದು ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತೆ, ಕಡಿಮೆ ಆಗಿ ಆ ಪಕ್ವ ಸ್ಥಿತಿ ಏನೇ ಬಂದ್ರು ಅದನ್ನ ಜೀರ್ಣ ಮಾಡುವಂತ ಸ್ಥಿತಿಯನ್ನ ದೇವರು ಕೊಡ್ತಾನೆ. ದೇವರ ಗುಣ ಅದಕ್ಕೆ ಹೇಳ್ತಾರೆ ಪದ್ಮನಾಭನು ಅವನನ್ನ ಚಿಂತನೆ ಮಾಡಿ, ಅದೇ ಶಾಶ್ವತವಾದ ವಸ್ತು. ಅದಕ್ಕೆ ಪದ್ಮನಾಭನ್ ಸರ್ವ ಜೀವರೊಳಿದ್ದರೇನು ಗುಣತ್ರಯಗಳಿಂ ಬದ್ಧನಾಗುವ, ನಮ್ಗೇನು ಬದ್ಧತೆ ಬರೋದಿಲ್ಲ, ಬದ್ಧನಾಗುವನೇನು ನಿತ್ಯ, ಅದು ಬದ್ಧ ಆಗೋದಿಲ್ಲ. ಇನ್ನೊಂದೇನು ನಿತ್ಯ ಸುಖಾತ್ಮ, ನಿತ್ಯ ಸುಖ ಸ್ವರೂಪನಾಗಿದ್ದಾನೆ. ಇದೆಲ್ಲ ಬಂದ ವಿಷಯಗಳೇ, ಬಟ್ ಆಸ್ ಯು ಲರ್ನ್ ಮೋರ್ ಅಂಡ್ ಮೋರ್ ಇಟ್ ಹ್ಯಾಸ್ ನಮ್ಮ ಮೇಲೆ ಒಂದು ಪ್ರಭಾವ ಬೀಳುತ್ತೆ. ಅವನು ನಿತ್ಯವಾದ ವಸ್ತು ಅಂತ ಈ ಚಿಂತನೆ ಬಂದಾಗ ಇಲ್ಲಿ ನಾವು ಅನಿತ್ಯ ವಸ್ತುಗಳನ್ನೇ ಕಟ್ಕೊಂಡಿದ್ದೀವಿ, ಅನಿತ್ಯ ವಸ್ತುವನ್ನೇ ಹಿಡ್ಕೊಂಡಿದ್ರೆ ಎಷ್ಟು ದಿವಸ ಅನಿತ್ಯ ವಸ್ತು, ಅನಿತ್ಯ ವಸ್ತು ನಮ್ಮನ್ನ ನಮ್ ಜೊತೆಲಿ ಎಷ್ಟು ದಿವಸ ಇರ್ಲಿಕ್ಕಾಗತ್ತ, ಇರೋದಿಲ್ಲ, ಅದು ಹೊರಟೋಗತ್ತೆ. ಆ ಚಿಂತನೆ ನಮ್ಗೆ ಬರಬೇಕು. ಸೊ ಅದಕ್ಕೆ ಬದ್ಧನಾಗುವನೇನು ನಿತ್ಯ, ಅವನು ನಿತ್ಯ, ಅವನ ಜೊತೆಲಿ ಇರ್ಬೇಕು, ಅವನು ನಿತ್ಯ ಸುಖಾತ್ಮ, ಅವನು ಸುಖ ಸ್ವರೂಪಿಯಾಗಿದ್ದಾನೆ, ಅವನು ಚಿನ್ಮಯನಾಗಿದ್ದಾನೆ ಅಂತ ಹೇಳುವ ಮೂಲಕವಾಗ ಇಟ್ ಇಸ್ ಅ ರಿಮೈಂಡರ್ ನಾನು ಅಂತ ಏನಿದ್ದೀನೋ, ನಾನು ನಿತ್ಯ ಜೀವ, ನಿತ್ಯ ಜೀವ ಸುಖಾತ್ಮ. ಜೀವ ಒಳ್ಳೆ ಜೀವಿಗಳು ಅಂದ್ರೆ ಜ್ಞಾನ ಆನಂದ, ನಾನು ಸುಖಾತ್ಮ, ನಾನು ನಿತ್ಯ, ನಾನು ಚಿನ್ಮಯ, ನಾನು ನಾನು ಅಂತ ಅಲ್ಲಿ ಹೇಳೋದು ಇಟ್ಸ್ ನಾಟ್ ದ ಜಡ ದೇಹ, ನಾನು ಮೀನ್ಸ್ ಆ ಒಂದು ಚೇತನ ಶಕ್ತಿ, ಆ ಚಿನ್ಮಯ ಜ್ಞಾನ ಆನಂದ, ಜ್ಞಾನದಿಂದ ಕೂಡಿದವನು ನಾನು, ಒಳಗೇನೆ ಎಲ್ಲವೂ ಇದೆ. ನಿನ್ನ ಹಾಗೆ ಚಿಂತನೆ ಮಾಡಿದ್ರೆ ನನಗೇನು ಇದು ಕೊಡ್ತಿ, ಈ ಜೀವನದಲ್ಲಿ ನನಗೆ ಎಲ್ಲವನ್ನು, ಇದು ಒಂದು ಪ್ರಯಾಣ, ಇದು ಹೋಗಿ ಒಂದು ಎಂಡ್ ಆಗಲೇಬೇಕು ಇದು. ಸೊ ಹೌ ವಿ ಲಿವ್, ಹೌ ವಿ ಡು, ವಾಟ್ ವಿ ಡು, ಇಟ್ ಮ್ಯಾಟರ್ಸ್ ಅ ಲಾಟ್. ಆ ಒಂದು ತಿಳುವಳಿಕೆ ನಮ್ಗೆ ಇದ್ದಾಗ ಅಷ್ಟು ದುಃಖ ಆಗತ್ತೆ ನಮ್ಗೆ, ಅಷ್ಟು ದುಃಖವನ್ನ ಸಹನೆ ಮಾಡುವ ಶಕ್ತಿಯನ್ನು ದೇವರು ಕೊಡ್ತಾನೆ. ನಮ್ಮಲ್ಲಿ ಕೃಷ್ಣಾರ್ಪಣಮಸ್ತು. ಮತ್ತು ನೆಕ್ಸ್ಟ್ ಪದ್ಯದಲ್ಲಿನೂ ಇದೇ ದೇವರ ಗುಣಗಳನ್ನು